ನಮಸ್ಕಾರ. ಕನ್ನಡ ಕಥಾ ಸಂಗ್ರಹಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವಿಕ್ರಮ ಮತ್ತು ಬೇತಾಳನ ಕಥಾ ಸರಣಿಯ ಇಂದಿನ ಕಥೆ ಮೂರನೇ ಕನ್ಯಾರ್ತಿ. ರಾಜ ವಿಕ್ರಮಾದಿತ್ಯ ಅರಳಿ ಮರದ ಬಳಿ ಬರುವ ವೇಳೆಗೆ ಮರದ ಟೊಂಗೆಯ ಮೇಲೆ ಎಂದಿನಂತೆ ಬೇತಾಳವು ಕಳೆಬರಹ ರೂಪದಲ್ಲಿ ತಲೆಕೆಳಗಾಗಿ ನೇತಾಡುತ್ತಿತ್ತು. ವಿಕ್ರಮಾದಿತ್ಯ ಅದನ್ನು ಕೆಳಗಿಳೆದು ತನ್ನ ಹೆಗಲ ಮೇಲೆ ಹಾಕಿಕೊಂಡು ತನ್ನ ಸಾಮ್ರಾಜ್ಯದತ್ತ ಹೆಜ್ಜೆ ಹಾಕಲು ಆರಂಭಿಸಿದ. ದಾರಿಯ ಮಧ್ಯೆ ಬೇತಾಳ,
ವಿಕ್ರಮ, ನಾನು ನಿನ್ನ ಸಾಮರ್ಥ್ಯ ಹಾಗೂ ಬುದ್ಧಿಶಕ್ತಿಯನ್ನು ಬಹಳವಾಗಿ ಮೆಚ್ಚಿಕೊಳ್ಳುತ್ತೇನೆ. ಹೀಗಾಗಿ ನಾನೀಗ ನಿನಗೆ ಮತ್ತೊಂದು ಕತೆ ಹೇಳುತ್ತೇನೆ. ಗಮನವಿಟ್ಟು ಕೇಳು. ನಾನು ಕೇಳುವ ಪ್ರಶ್ನೆಗಳಿಗೆ ನ್ಯಾಯಸಮ್ಮತವಾಗಿ ಉತ್ತರಿಸು. ಇಲ್ಲದಿದ್ದರೆ ನಾನು ನಿನ್ನ ತಲೆಯನ್ನು ಎರಡು ಹೋಳನ್ನಾಗಿ ಸೀಳಿಬಿಡುತ್ತೇನೆ
ಎಂದಿತು. ನಂತರ ಅದು ಮುಂದಿನಂತೆ ಕತೆ ಹೇಳಲು ಆರಂಭಿಸಿತು. ಮಗಧ ದೇಶದ ರಾಜಕುಮಾರಿ ಚಂದ್ರಲೇಖಾ ಅಪ್ರತಿಮ ಸುಂದರಿಯಾಗಿದ್ದಳು. ಈ ಮನಮೋಹಕ ಚಲುವೆಯನ್ನು ಮದುವೆಯಾಗಲು ನೆರೆಹೊರೆಯ ದೇಶಗಳ ರಾಜಕುಮಾರರು ಬಯಸಿದ್ದರು. ಆದರೆ ಚಂದ್ರಲೇಖಾ ಇವರಲ್ಲಿ ಒಬ್ಬರನ್ನೂ ತನ್ನ ಪತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಮನಸ್ಸು ತೋರಲಿಲ್ಲ. ದಿನ ಕಳೆದಂತೆ ಚಂದ್ರಲೇಖಳ ಮದುವೆಯ ಕುರಿತು ಅವಳ ತಂದೆ ತಾಯಿ ತೀವ್ರ ಚಿಂತೆಗೀಡಾದರು. ಒಂದು ದಿನ ಚಂದ್ರಲೇಖಳ ತಾಯಿಯು, ಚಂದ್ರಲೇಖಾ, ನೀನೇಕೆ ಎಲ್ಲಾ ಮದುವೆ ಪ್ರಸ್ತಾವಗಳನ್ನು ತಿರಸ್ಕರಿಸುತ್ತಿರುವೆ? ಎಂತಹ ಯುವಕ ನಿನಗೆ ಸರಿಯಾದ ಪತಿಯಾಗಬಲ್ಲ ಎಂಬುದನ್ನು ನೀನು ಯೋಚಿಸುತ್ತಿರುವೆ ಎಂದು ಕೇಳಿದಳು. ನನ್ನ ಸಂಗಾತಿಯಾಗಿ ಬರುವವನು ಸುಂದರನಾಗಿದ್ದು ದೃಢಕಾಯದವನಾಗಿರಬೇಕು, ಅಲ್ಲದೆ ಅವನು ಪ್ರತಿಭಾಶಾಲಿಯೂ ಆಗಿರಬೇಕು ಎಂದು ಉತ್ತರಿಸಿದಳು ಚಂದ್ರಲೇಖಾ. ಅವನು ಧೈರ್ಯಶಾಲಿಯೂ ಆಗಿರಬೇಕು ಹಾಗೂ ತನ್ನ ಹೆಂಡತಿಗೆ ರಕ್ಷಣೆ ನೀಡುವಂತವನಾಗಿರಬೇಕು. ಹಾಗಾದರೆ ನಿನ್ನನ್ನು ಮದುವೆಯಾಗಲು ಬರುವ ರಾಜಕುಮಾರರಲ್ಲಿ ಈ ಗುಣಗಳಿವೆ ಎಂಬುದನ್ನು ಅರಿಯಲು ನೀನು ಸ್ವತಃ ಏಕೆ ಪ್ರಯತ್ನಿಸಬಾರದು ಎಂದು ತಾಯಿಯು ಚಂದ್ರಲೇಖಾಳಿಗೆ ಸಲಹೆ ಇತ್ತಳು. ಇನ್ನು ಮೇಲೆ ನಾನದನ್ನೇ ಮಾಡುತ್ತೇನೆ ಎಂದಳು ಚಂದ್ರಲೇಖಾ. ಕೆಲವು ವಾರಗಳ ನಂತರ ವೀರೇಂದ್ರ ಹೆಸರಿನ ರಾಜಕುಮಾರನೊಬ್ಬ ಬಂದು ಚಂದ್ರಲೇಖಳನ್ನು ಮದುವೆಯಾಗುವ ಬಯಕೆಯನ್ನು ಮುಂದಿಟ್ಟ. ನನ್ನನ್ನು ಮದುವೆಯಾಗಬೇಕೆಂದು ಹಂಬಲಿಸುತ್ತಿರುವ ನಿಮ್ಮಲ್ಲಿ ವಿಶೇಷ ಕೌಶಲ್ಯವೇನಿದೆ ಎಂದಳು ಚಂದ್ರಲೇಖಾ. ನಾನೊಬ್ಬ ಅಪ್ರತಿಮ ಭವಿಷ್ಯಕಾರ, ನನ್ನ ಭವಿಷ್ಯವಾಣಿಯು ಎಂದೂ ಸುಳ್ಳಾಗಿಲ್ಲ ಎಂದು ವೀರೇಂದ್ರ ಆತ್ಮವಿಶ್ವಾಸದೊಂದಿಗೆ ಉತ್ತರಿಸಿದ. ಸರಿ, ಹಾಗಾದರೆ ಮದುವೆ ವಿಷಯವನ್ನು ನಿರ್ಧರಿಸುವವರೆಗೂ ನಮ್ಮ ಅತಿಥಿಯಾಗಿ ಕಾಲ ಕಳೆಯಿರಿ ಎಂದು ಹೇಳಿದಳು ಚಂದ್ರಲೇಖಾ. ನಂತರ ಅರಮನೆಯಲ್ಲಿ ರಾಜಕುಮಾರನಿಗೆ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ತನ್ನ ಸೇವಕಿಯರಿಗೆ ಆದೇಶಿಸಿದಳು. ಮಾರನೆಯ ದಿನ ಉದಯವೀರ ಹೆಸರಿನ ಮತ್ತೊಬ್ಬ ರಾಜಕುಮಾರನು ಮದುವೆ ಪ್ರಸ್ತಾಪ ಹಿಡಿದುಕೊಂಡು ಚಂದ್ರಲೇಖಳನ್ನು ಭೇಟಿಯಾಗಲು ಅರಮನೆಗೆ ಬಂದ. ರಾಜಕುಮಾರಿಯು ರಾಜಕುಮಾರ ವೀರೇಂದ್ರನಿಗೆ ಕೇಳಿದ ಪ್ರಶ್ನೆಯನ್ನೇ ರಾಜಕುಮಾರ ಉದಯವೀರನ ಮುಂದಿಟ್ಟಳು. ಅದಕ್ಕೆ ಅವನು, ನನ್ನ ಬಳಿ ಒಂದು ರಥವಿದ್ದು ಅದು ನೆಲದ ಮೇಲಷ್ಟೇ ಓಡದೆ ಪರ್ವತ ನದಿಗಳ ಮೇಲೂ ಹಾರಬಲ್ಲದು ಎಂದು ಉತ್ತರಿಸಿದ. ನಂತರ ರಾಜಕುಮಾರಿಯು ಅರಮನೆಯ ರಾಜಾತಿಥ್ಯ ಗೃಹಕ್ಕೆ ಈ ರಾಜಕುಮಾರನನ್ನು ಕರೆದೊಯ್ಯುವಂತೆ ತನ್ನ ಸೇವಕಿಯರಿಗೆ ಆದೇಶಿಸಿದಳು. ನಂತರ ಮೂರನೇ ರಾಜಕುಮಾರನ ಆಗಮನವಾಯಿತು. ಚಂದ್ರಲೇಖಾ ಈ ಮೊದಲು ಬಂದ ಇಬ್ಬರು ರಾಜಕುಮಾರರ ಮುಂದಿಟ್ಟ ಪ್ರಶ್ನೆಯನ್ನೇ ಮೂರನೇ ರಾಜಕುಮಾರನ ಮುಂದೆಯೂ ಇಟ್ಟಳು. ಅದಕ್ಕೆ ಅವನು, ನನ್ನ ಹೆಸರು ಧನಂಜಯ, ನಾನೊಬ್ಬ ಸಾಟಿ ಇಲ್ಲದ ಯೋಧ. ನಾನು ನನ್ನ ಖಡ್ಗವನ್ನು ಬೀಸಿದರೂ ಸಾಕು, ಕಲ್ಲು ಬಂಡೆಗಳು ಸಹ ಚೂರು ಚೂರಾಗುತ್ತವೆ ಎಂದು ಉತ್ತರಿಸಿದ. ಓ, ಅದು ಸಾಧ್ಯವೇ ಎಂದು ಆಶ್ಚರ್ಯಚಕಿತಳಾಗಿ ಉದ್ಗರಿಸಿದಳು ಚಂದ್ರಲೇಖಾ. ತನ್ನ ಸೇವಕಿಯರನ್ನು ಕರೆದು ರಾಜಾತಿಥ್ಯ ಗೃಹದಲ್ಲೇ ಈ ಮೂರನೇ ರಾಜಕುಮಾರನಿಗೂ ತಂಗಲು ವ್ಯವಸ್ಥೆ ಮಾಡಿ ಎಂದು ಆಜ್ಞಾಪಿಸಿದಳು. ಇದ್ದಕ್ಕಿದ್ದಂತೆ ಸಾಮ್ರಾಜ್ಯದ ಮೇಲೆ ಕೀಡು ಆವರಿಸಿಕೊಂಡಿತು. ಮಾರನೆಯ ದಿನ ಬೆಳಗಾಗುವುದರೊಳಗೆ ಚಂದ್ರಲೇಖಾ ಅರಮನೆಯಿಂದ ಕಾಣೆಯಾಗಿರುವುದು ತಿಳಿಯಿತು. ಅರಮನೆ ಹಾಗೂ ಸುತ್ತಮುತ್ತ ಎಷ್ಟು ಹುಡುಕಾಡಿದರೂ ಅವಳ ಸುಳಿವು ಸಿಗಲೇ ಇಲ್ಲ. ನಂತರ ಚಂದ್ರಲೇಖಳ ತಾಯಿಯು ವೀರೇಂದ್ರನನ್ನು ಕರೆಸಿ, ನೀವು ಭವಿಷ್ಯಕಾರರು, ಚಂದ್ರಲೇಖ ಕಾಣೆಯಾಗಿರುವುದು ನಿಮಗೆ ತಿಳಿದಿದೆ, ಈಗ ಅವಳು ಎಲ್ಲಿದ್ದಾಳೆ ಎಂಬುದನ್ನು ಹೇಳಿ ಎಂದು ಕೇಳಿದಳು. ರಾಜಕುಮಾರ ವೀರೇಂದ್ರ ಧ್ಯಾನಮಗ್ನನಾದ. ಬಳಿಕ ತಾಳೆಗರಿಗಳ ಮೇಲೆ ಗ್ರಹಗತಿಗಳ ಲೆಕ್ಕಾಚಾರ ಹಾಕಿದ. ಆ ನಂತರ ಒಬ್ಬ ಶಕ್ತಿವಂತ ರಾಕ್ಷಸ ರಾಜಕುಮಾರಿಯನ್ನು ಅಪಹರಿಸಿದ್ದಾನೆ. ಅವನು ಅವಳನ್ನು ಬಲವಂತದಿಂದ ಮದುವೆಯಾಗಲು ಬಯಸಿದ್ದಾನೆ ಎಂದು ಹೇಳಿದ. ನಂತರ ರಾಣಿಯು ತನ್ನ ಕೋಣೆಗೆ ಎಲ್ಲಾ ಮೂವರು ರಾಜಕುಮಾರರನ್ನು ಕರೆಸಿ ಚಂದ್ರಲೇಖಳನ್ನು ರಕ್ಷಿಸುವಂತೆ ಕೇಳಿಕೊಂಡಳು. ರಾಕ್ಷಸನ ಅರಮನೆಯನ್ನು ತಲುಪುವ ನಕ್ಷೆಯನ್ನು ರಾಜಕುಮಾರ ವೀರೇಂದ್ರ ರೂಪಿಸಿದ. ರಾಜಕುಮಾರ ಉದಯವೀರ ತನ್ನ ಮಾಂತ್ರಿಕ ರಥದಲ್ಲಿ ಈ ಇಬ್ಬರು ರಾಜಕುಮಾರರನ್ನು ಕೂರಿಸಿಕೊಂಡು ಹೋಗಲು ಮುಂದೆ ಬಂದ. ರಾಜಕುಮಾರ ಧನಂಜಯ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಒರೆಯಿಂದ ಖಡ್ಗವನ್ನು ಹೊರಗೆಳೆದು ಮೂವರು ರಥದಲ್ಲಿ ಕುಳಿತುಕೊಂಡು ರಾಕ್ಷಸನ ವಾಸಸ್ಥಾನದ ಮೇಲೆ ಯುದ್ಧ ಮಾಡಲು ಹೊರಟರು. ತನ್ನ ಅರಮನೆಯಲ್ಲಿ ಈ ಮೂವರು ರಾಜಕುಮಾರರನ್ನು ನೋಡಿದ ಕೂಡಲೇ ರಾಕ್ಷಸ ಕೆಂಡಮಂಡಲನಾಗಿ ಅಬ್ಬರಿಸಿ ಅವರ ಮೇಲೆ ದಾಳಿ ನಡೆಸಿದ. ಧನಂಜಯ ಮತ್ತು ರಾಕ್ಷಸನ ನಡುವೆ ಘನಘೋರ ಯುದ್ಧ ನಡೆಯಿತು. ಖಡ್ಗ ಬೀಸುವುದರಲ್ಲಿ ನಿಪುಣನಾಗಿದ್ದ ಧನಂಜಯ ಸಮಯ ಸಾಧಿಸಿ ರಾಕ್ಷಸನ ತಲೆ ಉರುಳಿಸಿದ. ರಾಕ್ಷಸ ಅಸುನೀಗುತ್ತಿದ್ದಂತೆಯೇ ಅವನ ಮಾಯ ಅರಮನೆಯೂ ಮಾಯವಾಯಿತು. ಈ ಮೂವರು ರಾಜಕುಮಾರರು ಸುರಕ್ಷಿತವಾಗಿ ಚಂದ್ರಲೇಖಳನ್ನು ಅರಮನೆಗೆ ಕರೆತಂದರು. ನಂತರ ಮೂವರು ರಾಜಕುಮಾರರು ತಮ್ಮ ತಮ್ಮ ಸಾಹಸಗಳನ್ನು ವಿವರಿಸುತ್ತಾ ತಮಗೆ ಚಂದ್ರಲೇಖಳನ್ನು ಕೊಟ್ಟು ಮದುವೆ ಮಾಡಿಸಬೇಕೆಂದು ವಾದ ಮಂಡಿಸಿದರು. ರಾಜಕುಮಾರ ವೀರೇಂದ್ರ ನಾಪತ್ತೆಯಾಗಿದ್ದ ಚಂದ್ರಲೇಖ ಇದ್ದ ಅಜ್ಞಾತ ಸ್ಥಳವನ್ನು ತೋರಿಸಿದವನು ನಾನು, ಹಾಗಾಗಿ ಅವಳನ್ನು ಮದುವೆಯಾಗುವ ಎಲ್ಲಾ ಹಕ್ಕು ನನಗಿದೆ ಎಂದು ವಾದಿಸಿದ. ರಾಜಕುಮಾರ ಉದಯವೀರ ನನ್ನ ರಥದ ನೆರವಿನಿಂದಲೇ ರಾಕ್ಷಸನ ವಾಸಸ್ಥಾನ ತಲುಪಲು ಇತರ ರಾಜಕುಮಾರರಿಗೆ ಸಾಧ್ಯವಾಗಿದ್ದು ಎಂದು ಹೇಳಿದ. ನಾನಿಲ್ಲದೆ ಹೋಗಿದ್ದಲ್ಲಿ ರಾಕ್ಷಸ ಈ ಇಬ್ಬರು ರಾಜಕುಮಾರರನ್ನು ಕೊಂದು ತಾನೇ ಚಂದ್ರಲೇಖಳನ್ನು ಮದುವೆಯಾಗುತ್ತಿದ್ದ ಎಂದು ತನ್ನ ವಾದ ಮಂಡಿಸಿದ. ಕೊನೆಗೆ ಈ ಮೂವರಲ್ಲಿ ತನ್ನ ಪತಿಯನ್ನು ಆಯ್ಕೆ ಮಾಡಿಕೊಳ್ಳಲು ನಿರ್ಧಾರವನ್ನು ಚಂದ್ರಲೇಖಳಿಗೆ ಬಿಟ್ಟುಕೊಡಲು ತೀರ್ಮಾನಿಸಲಾಯಿತು.
ವಿಕ್ರಮ, ಈಗ ಹೇಳು, ಚಂದ್ರಲೇಖಾಳನ್ನು ಮದುವೆಯಾಗಲು ಯಾವ ರಾಜಕುಮಾರ ಹೆಚ್ಚು ಅರ್ಹನಾಗಿದ್ದ? ರಾಕ್ಷಸನ ಬಂಧನದಿಂದ ಚಂದ್ರಲೇಖಾಳನ್ನು ಪಾರು ಮಾಡುವಲ್ಲಿ ಈ ಮೂವರು ರಾಜಕುಮಾರರ ಕೊಡುಗೆ ಒಂದಲ್ಲ ಒಂದು ರೀತಿಯಲ್ಲಿ ಸರಿ ಸಮಾನವಾಗಿದೆ ಎಂಬ ವಿಚಾರ ನಿನಗೇ ಗೊತ್ತು. ನನ್ನ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸದಿದ್ದಲ್ಲಿ ನಿನ್ನ ತಲೆಯನ್ನು ಎರಡು ಹೋಳಾಗಿ ಸೀಳಿ ಬಿಡುತ್ತೇನೆ
ಎಂದು ಬೇತಾಳ ಹೇಳಿತು.
ಶಕ್ತಿಯೇ ಯುಕ್ತಿ ಎಂಬಂತೆ ರಾಕ್ಷಸನ ಸಂಹಾರ ಮಾಡಿದ ರಾಜಕುಮಾರ ಧನಂಜಯನೇ ಚಂದ್ರಲೇಖಾಳಿಗೆ ಸರಿಯಾದ ವರ. ಅವನು ಇಲ್ಲದೆ ಹೋಗಿದ್ದಲ್ಲಿ ರಾಜಕುಮಾರಿಯ ಜೀವ ರಕ್ಷಣೆ ಕಷ್ಟವಾಗುತ್ತಿತ್ತು
ಎಂದು ರಾಜವಿಕ್ರಮಾದಿತ್ಯ ಹೇಳಿದ.
ವಿಕ್ರಮ, ನೀನು ಸರಿಯಾಗಿ ವಿವೇಚಿಸಿ ಹೇಳಿದೆ. ಆದರೆ ನನ್ನ ಎಚ್ಚರಿಕೆಯ ನಡುವೆಯೂ ಮೌನದಿಂದ ಇರಲು ನಿನಗೆ ಸಾಧ್ಯವಾಗುತ್ತಿಲ್ಲ. ಹೀಗಾಗಿ ನಾನು ಮತ್ತೊಮ್ಮೆ ನಿನ್ನಿಂದ ತಪ್ಪಿಸಿಕೊಂಡು ಅರಳಿ ಮರಕ್ಕೆ ಹಿಂದಿರುಗುವುದೇ ನನ್ನ ಮುಂದಿರುವ ದಾರಿ
ಎಂದು ಬೇತಾಳ ವಿಕ್ರಮಾದಿತ್ಯನ ಹೆಗಲಿನಿಂದ ಹಾರಿ ತನ್ನ ನೆಲೆಯಾದ ಅರಳಿ ಮರದತ್ತ ಹಾರಿಯೋಯಿತು. ಬೇತಾಳದ ವರ್ತನೆಯಿಂದ ಸಿಟ್ಟಿಗೆದ್ದ ರಾಜ ವಿಕ್ರಮಾದಿತ್ಯ ತನ್ನ ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಒರೆಯಿಂದ ಹರಿತವಾದ ಖಡ್ಗವನ್ನು ಹೊರತೆಗೆದು ಅದನ್ನು ಮತ್ತೊಮ್ಮೆ ಹಿಡಿಯಲು ಅದರ ಬೆನ್ನಟ್ಟಿದ. ಈ ಕಥೆಗೆ ಧ್ವನಿಗೂಡಿಸಿದವರು ರಾಜ ವಿಕ್ರಮಾದಿತ್ಯನಾಗಿ ಡಾಕ್ಟರ್ ಚೇತನ್ ಕುಮಾರ್, ಬೇತಾಳನಾಗಿ ಮಾಸ್ಟರ್ ಯದುನಂದನ್ ಹಾಗೂ ನಿರೂಪಕಿಯಾಗಿ ನಾನು ನೇತ್ರಾವತಿ. ನಿಮ್ಮ ಅಭಿಪ್ರಾಯ ಹಾಗೂ ಅನಿಸಿಕೆಗಳನ್ನು drnetharavatiar@gmail.com ಖಂಡಿತ ಕಳುಹಿಸಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹೆಚ್ಚು ಸ್ವಾರಸ್ಯಕರವಾದ ಕಥೆಯೊಂದಿಗೆ ಆದಷ್ಟು ಬೇಗ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ವಿದಾಯ ಹೇಳುತ್ತಿದ್ದೇನೆ. ಕಥೆಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.